तारणम् नमो सिद्धानम् नमो आयिर्याणम् नमो वज्जायाणम् नमो लोये सव्वसाहूणम् एषो पञ्च नमो यारो सव्व पावपनाशनो मङ्गलानं च सव्येषिम् पढमं हवयि मङ्गलम् पढमं हवयि मङ्गलम्। पंच परमेष्ठी भगवान की अहिंसा परमो धर्म की आचार्य गुरुवर श्री विद्यासागर मुनि महाराज की मूरने पाठ अरिहंत परमेष्ठी ಯಾರನ್ನು ಅರ್ಹಂತ ಪರಮೇಷ್ಠಿಗಳೆನ್ನುತ್ತಾರೆ ಈ ಪ್ರಶ್ನೆ ಮುಗಿದಿತ್ತು. ಅರಿಹಂತ ಪರಮೇಷ್ಠಿಗಳಿಗೆ ಎಷ್ಟು ಮೂಲ ಗುಣಗಳಿವೆ? 46 ಮೂಲ ಗುಣಗಳು, 34 ದೇವಕೃತ ಅತಿಶಯಗಳು, 8 ಪ್ರಾತಿಹಾರ್ಯಗಳು ಹಾಗೂ 4 ಚತುಷ್ಟಯಗಳು, ಅನಂತ ಚತುಷ್ಟಯ. ಇವು ಒಟ್ಟು 46 ಮೂಲ ಗುಣಗಳು ಅರ್ಹಂತ ಪರಮೇಷ್ಠಿಗಳಿಗೆ ಇವೆ. 34 ಅತಿಶಯ ಸಹಿತ ಪ್ರಾತಿಹಾರ್ಯ ಪುಣಿ 8 ಅನಂತ ಚತುಷ್ಟಯ ಗುಣ ಸಹಿತ 46 ಪಾಠ ಪದ್ಯ ಕೊಟ್ಟಿದ್ದಾರೆ. ಇದು 34 ಅತಿಶಯ ಸಹಿತ, 34ನೇ 34 ಅತಿಶಯಗಳಿಂದ ಯುಕ್ತ ಪ್ರಾತಿಹಾರಿ ಪುನಿ 8 ಮತ್ತು ಪ್ರಾತಿಹಾರಿಗಳು 8 ಅನಂತ ಚತುಷ್ಟಯ ಗುಣ ಸಹಿತ್, ಅನಂತ ಚತುಷ್ಟಯಗಳು 4, ಹೀಗೆ ಎಲ್ಲ ಸೇರಿಸಿ 46 ಮೂಲ ಗುಣಗಳು ಅರಿಹಂತ ಪರಮೇಷ್ಠಿಗಳಿಗೆ ಇರುತ್ತವೆ. ಯಾವುದನ್ನು ಅತಿಶಯಗಳೆಂದು ಕರೆಯುತ್ತಾರೆ ಹಾಗೂ ಅರಿಹಂತ ಭಗವಾನ್ 34 ಅತಿಶಯಗಳು ಯಾವ್ಯಾವು? ಅರಿಹಂತ ಭಗವಂತರ 34 ಅತಿಶಯಗಳು ಯಾವುವು? ಸಾಮಾನ್ಯ ವ್ಯಕ್ತಿಗಳಲ್ಲಿಲ್ಲದೇ ಇರುವ ಅದ್ಭುತ ಹಾಗೂ ಆಕರ್ಷಕ ವಿಶೇಷ ಕಾರ್ಯಗಳನ್ನು ಅತಿಶಯಗಳೆನ್ನುತ್ತಾರೆ. ಅರ್ಹಂತರ ಅತಿಶಯಗಳು ಯಾವುವು ಎಂದರೆ, 10 ಅತಿಶಯ ಹೇ ಜನ್ಮ ಕೆ, 10 ಹಿ ಕೇವಲ ಜ್ಞಾನ, 14 ಹೋತೆ ದೇವಕೃತ್ ಅತಿಶಯ, 34 ಜಾನ್. ಅತಿಶಯಗಳು 34 ಯಾವುವು? ಜನ್ಮದ 10 ಅತಿಶಯಗಳು, ದೇವಕೃತ ಅಲ್ಲ, ಒಟ್ಟು ಅತಿಶಯಗಳು 34, ಅದರೊಳಗೆ 14 ದೇವಕೃತ. ಕೇವಲ ಜ್ಞಾನದ ಅತಿಶಯ 10, ಜನ್ಮದ ಅತಿಶಯ 14, ಜನ್ಮದ ಅತಿಶಯ 10, ದೇವಕೃತ ಅತಿಶಯ 14, ಎಲ್ಲ ಸೇರಿಸಿ 34. ದಸ್ ಅತಿಶಯ ಹೇ ಜನ್ಮಕ್ಕೆ, ದಸ್ ಹಿ ಕೇವಲ ಜ್ಞಾನ, 14 ಹೋತಿ ದೇವಕೃತ್ ಅತಿಶಯ, 34 ಜಾನ್. ಜನನ ಕಾಲದ 10 ಅತಿಶಯಗಳು ಯಾವುವು? ಅತಿಶಯ ಸುಂದರ ಶರೀರ, ತೀರ್ಥಂಕರನಾಗಿ ಹುಟ್ಟುವ ಜೀವಿಗೆ ಅತಿಶಯಗಳು 34. ಅತಿಶಯ ಅಂದರೆ ಸಾಮಾನ್ಯ ಜೀವಗಳಲ್ಲಿ ಹುಟ್ಟಿದ ನಂತರ ಯಾವವುಗಳಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ತೀರ್ಥಂಕರ ಪದವನ್ನು ಹೊಂದಿ ಜನ್ಮ ತಾಳಿರುವ ಜೀವಿಗೆ ಈ ಅತಿಶಯಗಳು ಇರೋದು. ಅದರಲ್ಲಿ ಜನ್ಮಕೃತ 10 ಅತಿಶಯಗಳಿವೆ. ಅವುಗಳಲ್ಲಿ ಮೊದಲನೆಯದು ಯಾವುದು? ಸುಂದರ ಶರೀರ, ಅತಿಶಯ ಸುಂದರ ಶರೀರ. ತೀರ್ಥಂಕರರಂತಹ ವಿಶಿಷ್ಟ ಸುಂದರ ಶರೀರ ಯಾರದು ಇರುವುದಿಲ್ಲ, ಅಷ್ಟು ಸುಂದರ ಶರೀರ ಇರ್ತದೆ. ಹಾ, ಅವರಲ್ಲಿ ಸುಂದರ ಶರೀರ ಅಷ್ಟೇ ಇರ್ತದೆ, ಉಳಿದ ಅತಿಶಯಗಳಿಲ್ಲ. ಕಾಮದೇವರ ಸುಂದರ ಶರೀರಕ್ಕೆ ಮತ್ತು ತೀರ್ಥಂಕರ ಸುಂದರ ಶರೀರಕ್ಕೆ ಸಮಾನತೆ ಇದ್ದರೂ ಇವರಂತಹ ಅತಿಶಯಗಳು ಎಲ್ಲ ಅತಿಶಯಗಳು ಅವರಲ್ಲಿಲ್ಲ. ಇದೊಂದು ವ್ಯತ್ಯಾಸ ಇರುತ್ತೆ. ಅತಿಶಯ ಸುಂದರ ಶರೀರ, ಅತ್ಯಂತ ಸುಗಂಧಿತ ಶರೀರ. ಶರೀರದಲ್ಲಿ ಸುಂದರತೆಯೂ ಇದೆ, ಸುಗಂಧತೆಯೂ ಇದೆ. ಹುಟ್ಟ ಹುಟ್ಟಿ ಅತಿಶಯಗಳಿವು. ಅದಕ್ಕೆ ಆ ಶರೀರ ಮುನಿ ಅವಸ್ಥೆಯನ್ನು ಪಡೆದಾಗ ಅವರಿಗೆ ಪೂಜಾ ನಮಸ್ಕಾರ ಪ್ರದಕ್ಷಿಣೆ ಇದೆಲ್ಲ ಮಾಡಲಿಕ್ಕೆ ಬರ್ತದೆ. ಪೂಜಾ ಪ್ರದಕ್ಷಿಣೆ ಇದೆಲ್ಲ ಮಾಡಲಿಕ್ಕೆ ಯಾವಾಗ ಬರುವುದು? ಮುನಿ ಅವಸ್ಥೆಯಲ್ಲಿ. ಆವಾಗ ಪಾದ ಪ್ರಕ್ಷಾಲನ ಮಾಡ್ತೀವಿ ಅಂತಂದ್ರೆ ನಮ್ಮ ನೀರಿನಲ್ಲಿ ಯಾವುದೇ ಸುಗಂಧ ವಸ್ತುವನ್ನು ಬೆರೆಸಿ ಮಾಡಬೇಕಾಗಿಲ್ಲ. ಸೀದಾ ಡೈರೆಕ್ಟ್ ನೀರನ್ನು ತಗೊಂಡು ಹೋಗಿ ಅಭಿಷೇಕ ಮಾಡಿತು ಅಂತಂದ್ರೆ ಆ ಅಭಿಷೇಕದ ನೀರು ಸುಗಂಧ ಆಗಿಬಿಡುತ್ತೆ. ಅವರ ಪಾದಸ್ಪರ್ಶದಿಂದ ನೀರು ಸುಗಂಧ ಆಗಿ ಹೋಗುತ್ತೆ. ಅದಕ್ಕಂತ ಅದಕ್ಕೆ ಗಂಧೋದಕ ಅಂತ ಹೇಳಿದರು. ಗಂಧೋದಕ ಅಂದರೆ ನಾವು ನೀರಿನಲ್ಲಿ ಗಂಧ ಬೆರೆಸಿದ್ದೇವೆ, ಅದು ಗಂಧೋದಕ ಅಲ್ಲ. ತೀರ್ಥಂಕರ ಸ್ಪರ್ಶ ಮಾತ್ರದಿಂದ ಅದು ಸುಗಂಧಿತವಾಗಬೇಕು. ಅಂಥ ನೀರನ್ನೇ ಗಂಧೋದಕ ಅಂತ ಕರಿತೀವಿ. ಗಂಧ ಉದಕ, ಗಂಧೋದಕ. ಉದಕ ಅಂದರೆ ನೀರು. ನೀರು ತೀರ್ಥಂಕರರ ಪಾದಸ್ಪರ್ಶ ಮಾತ್ರದಿಂದ ಯಾವ ಉದಕವು ಸುಗಂಧಮಯವಾಯಿತು ಅದೇ ಗಂಧೋದಕ. ಅತ್ಯಂತ ಸುಗಂಧ ಶರೀರ. ಮೂರನೆಯದು ದೇವರಿಲ್ಲದ, ಬೆವರಿಲ್ಲದ, ಬೆವರಿಲ್ಲದ ಶರೀರ. ಬೆವರಿಲ್ಲದ ಶರೀರ, ಲೈಟ್ ಇಲ್ಲ, ಕತ್ಲಿ ಬೇಕೈತಿ. ಬೆವರಿಲ್ಲದ ಶರೀರ ಅದು ಅರಿವಿ ಒಳಗೈತಿ. ಈ ಕಡೆ ಇಲ್ಲ. ತೀರ್ಥಂಕರರ ಶರೀರದಲ್ಲಿ ಬೆವರಿಲ್ಲ, ಬೆವರಿಲ್ಲ. ನೀರು ಕುಡಿತಾರೆ, ಬಿಸಿಲಲ್ಲಿ ತಿರುಗಾಡಬಹುದು. ಅವರು ಬೇಕಾಷ್ಟು ನೀರು ಕುಡಿದು ಬಿಸಿಲಲ್ಲಿ ತಿರುಗಾಡಿದ್ರು ಬೆವರು ಬರುವುದೇ ಇಲ್ಲ. ಎಂಥ ಶರೀರ ನೋಡ್ರಿ ಅದು. ಬೇರೆದವರಿಗೆ ನೀರು ಕುಡಿಲ್ದನ ಬೆವರು ಬರ್ತೈತಿ. ಶರೀರದಲ್ಲಿ ಬೆವರು ಇರೋದು ಇದು ದೋಷ. ಬೆವರ ಇದು ಮಲ ಇದೆ, ಶರೀರ ಮಲ. ಮಲಮೂತ್ರರಹಿತ ಶರೀರ ಅಂದ್ರಲ್ಲ ತೀರ್ಥಂಕರಿಗೆ. ಮಲಮೂತ್ರ ರಹಿತ ಶರೀರ ಇರುವುದರಿಂದ ಬೆವರೂ ಕೂಡ ಮಲ ಇದೆ. ಬೆವರೂ ಇಲ್ಲ, ಮಲ ಇಲ್ಲ, ಮೂತ್ರ ಇಲ್ಲ. ರಕ್ತ ಎಂತದ್ದಿದೆ ಅಂತಂದ್ರೆ श्वेत रक्त, श्वेत रक्त, इन्नु मलमूत्रविल्लद शरीर, ಬೆವರಿಲ್ಲ, ಮಲಮೂತ್ರ ಇಲ್ಲ, ಹೌದು ಬಾಲ್ಯಾವಸ್ಥದಿಂದಲೇ ಇವ ಜನ್ಮದ 10 ಅತಿಶಯಗಳು, ಜನ್ಮದ ತುರಂತ ನಂತರ ಇವು 10 ಅತಿಶಯಗಳು. ಮಲಮೂತ್ರ ಇವರು ಯಾರಿಗೂ ಇಲ್ಲ, ತ್ರಿಷಷ್ಟಿ ಶಲಾಕ ಪುರುಷರಿಗೆ. ತೀರ್ಥಂಕರ ತಂದೆ ತಾಯಿಗಳಿಗೂ ಇಲ್ಲ ಅಂತ ಹೇಳ್ತಾರೆ, ನೋಡಬೇಕು ಅದು. ಮಹಾಪುರುಷರಿಗೆ ಲೈಟ್ ಹೋಯ್ತು, ಯಾಕೆ ಡೌನ್ ಹಾಕೋತ್ ಹೊಂಟಿದೆ? ಹಿತ ಮಿತ ಪ್ರಿಯ ವಚನ, ಹಿತಮಿತ ಪ್ರಿಯ ವಚನ. ಹುಟ್ಟಿದ ನಂತರ ಬಾಲ್ಯಾವಸ್ಥೆಯಲ್ಲಿ ಇರುವಾಗಲೂ ಕೂಡ ತೀರ್ಥಂಕರರು ಹಿತ, ಬೇರೆಯವರಿಗೆ ಒಳ್ಳೆಯದನ್ನಿಸಬೇಕು, ಹಿತಕರ ಅನ್ನಿಸಬೇಕು, ಒಳ್ಳೆಯದನ್ನಿಸಬೇಕು ಅಂತ ಮಾತನ್ನ ಮಾತಾಡ್ತಾರೆ. ಕೆಟ್ಟ ಅನಿಸುವಂತ ಮಾತನ್ನ ಯಾವಾಗ ಮಾತಾಡೋದೇ ಇಲ್ಲ, ಅವರು ಎಂದೂ ಮಾತನಾಡಲ್ಲ. ನಾವು ಎಷ್ಟು ಸಲ ಕೆಟ್ಟ ಅನಿಸುವಂತ ಮಾತನ್ನು ಮಾತಾಡ್ತೀವಿ? ದಿವಸದ ಡೈರಿಯಲ್ಲಿ ಬರೆದಿಟ್ರೆ ಡೈರಿ ತುಂಬುತ್ತೈತಿ. ತೀರ್ಥಂಕರರು ಹಿತದ ವಚನಗಳನ್ನೇ ಮಾತನಾಡೋದಾಯ್ತವ್ರೆ, ಹಿತದ ವಚನಗಳನ್ನೇ ಮಾತನಾಡ್ತಾರೆ. ಮತ್ತೆ ಹೇಗೆ ಮಿತ, ಹೆಚ್ಚು ಮಾತನಾಡಲ್ಲ, ಸ್ವಲ್ಪ ಮಾತನಾಡಿಬಿಡ್ತಾರೆ, ಹೆಚ್ಚು ಮಾತಾಡಲ್ಲ ಸ್ವಲ್ಪ. ನಾವು ಎಷ್ಟು ಮಾತಾಡ್ತೀವಿ? ಸೀಮಾತೀತ, ಸೀಮಾತೀತ ಮಾತನಾಡ್ತೀವಿ. ಏನಾಕೈತಿ? ಹಿತ ಮಿತ, ಮಿತ ಅಂದ್ರೆ ಸೀಮಿತವಾಗಿ ಮಾತನಾಡ್ತಾರೆ. ನಾವು ಸೀಮಾ ಬಿಟ್ಟು ಮಾತಾಡ್ತೀವಿ. ಅತುಲ ಬಲ ಅಂದರೆ ಅವರ ದೇಹ ಶಕ್ತಿ ಅಥವಾ ಆತ್ಮಶಕ್ತಿಯಿಂದ ಶಕ್ತಿಯ ಯಾವ ಶಕ್ತಿ, ಜಗತ್ತಿನ ಯಾವ ಮನುಷ್ಯನ ಶಕ್ತಿಯಿಂದಲೂ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಕಂಪೇರ್ ಮಾಡಲಿಕ್ಕೆ ಮತ್ತೊಬ್ಬರಲ್ಲಿ ಅಂತಹ ಶರೀರ ಬಲ ಆಗಲಿ ಅಥವಾ ಆತ್ಮಬಲ ಆಗಲಿ ಇಲ್ಲವೇ ಇಲ್ಲ, ಅಷ್ಟು ಶಕ್ತಿ ಇರ್ತದೆ. ಇಷ್ಟೊಂದು ಶಕ್ತಿ ಇದ್ದರೂ ಕೂಡ ಅವರಿಗೆ ಅಭಿಮಾನ ಅನ್ನತಕ್ಕಂಥದ್ದಿಲ್ಲ. ಅಭಿಮಾನ ಇಲ್ಲ. ಕಮ್ಮಿ ಹಾಕೋ ತೊಂಟಿದೆ. ಅಮಿತ ಬಲ, ಹಾ ಅತುಲ ಬಲನು ಅನ್ಬಹುದು. ಹಾ ಅತುಲ ಬಲ ಅನ್ನೋದೇ ಶ್ರೇಷ್ಠ. ಅಮಿತ ಅಂದ್ರೆ ಅನಂತ, ಅನಂತ ಆಗಿದೆ ಅಂದ್ರೆ ಗೃಹಸ್ಥಾವಸ್ಥೆಯಲ್ಲಿ ಇರುವಂತಹ ಬಲ, ಕೇವಲ ಜ್ಞಾನಾವಸ್ಥೆಯಲ್ಲಿ ಇರುವಂತಹ ಬಲ ಬೇರೆ ಬೇರೆ. ಅದು ಅನಂತ ಶಕ್ತಿ, ಅದು ಅಂತರಾಯ ಕರ್ಮ ನಾಶವಾಗುವ ಕಾರಣದಿಂದ ಅಮಿತ ಬಲ. ಇಲ್ಲಿ ಅತುಲ ಬಲ, ಛದ್ಮಸ್ಥಾವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂತಹ ಶಕ್ತಿಯನ್ನು ಬೇರೆ ಯಾರಿಂದಲೂ ಕೂಡ ಕಂಪೇರ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅತುಲ ಅಂತ ಅನ್ಬೇಕು. ಇಲ್ಲಿ ಏಳನೆಯದ್ದು ಬಿಳಿ ರಕ್ತ. ಶರೀರದಲ್ಲಿ ತೀರ್ಥಂಕರರಿಗೆ ನಿಯಮದಿಂದ ರಕ್ತ ಬಿಳಿದಾಗಿರುತ್ತೆ, ಹಾಲಿನಂತೆ ಶುಭ್ರವಾದ ರಕ್ತ. ಸಾವಿರದ ಎಂಟು ಶುಭ ಲಕ್ಷಣಯುಕ್ತ ಅತಿಶಯ ರೂಪ ಸುಗಂಧತನ ಅಲ್ಲ, ಶುಭ ಲಕ್ಷಣಯುಕ್ತ ಶರೀರ, ಶರೀರದಲ್ಲಿ ಸಾವಿರದ ಎಂಟು ಶುಭ ಲಕ್ಷಣಗಳಿವೆ ತೀರ್ಥಂಕರಿಗೆ. ಪದತಲದಲ್ಲಿ ನೂರ ಎಂಟು, ಸಂಪೂರ್ಣ ಶರೀರದಲ್ಲಿ ಒಂಬತ್ನೂರು. ಈ ತರ ಸಾವಿರದ ಎಂಟು ಶುಭ ಲಕ್ಷಣಗಳಿರ್ತವೆ. ಇಷ್ಟು ಶುಭ ಲಕ್ಷಣಗಳು ಯಾರಲ್ಲೂ ಕೂಡ ಇರುವುದೇ ಇಲ್ಲ. ಸಮಚತುರಸ್ರ ಸಂಸ್ಥಾನ, ಸಮಚತುರಸ್ರ ಸಂಸ್ಥಾನ, ಮೈಕ್ ಏನಾಯ್ತು? ಇನ್ವರ್ಟರ್ ಮೇಗೈತಿ. ಸಮಚತುರಸ್ರ ಸಂಸ್ಥಾನ ಬಿಳಿ ರಕ್ತ ಆಯ್ತು. ಸಮಚತುರಸ್ರ ಸಂಸ್ಥಾನ ಅಂದರೆ ಶರೀರದ ಪ್ರತಿಯೊಂದು ಅಂಗ ಉಪಾಂಗ ಎಲ್ಲವೂ ಕೂಡ ಎಷ್ಟು ಅಳತೆಯಿಂದ ಬೇಕೋ, ಎಷ್ಟು ಅದರಲ್ಲಿ ಸುಂದರತೆ ಬೇಕೋ, ಅಳತೆ ಬೇಕೋ, ಅಷ್ಟೇ ಅಳತೆಯಿಂದ ತಯಾರಾಗಿರುತ್ತೆ ಅದು ಶರೀರ. ತೀರ್ಥಂಕರ ಪ್ರಕೃತಿಯನ್ನ ಕಟ್ಟಿಕೊಂಡಂತ ಪುಣ್ಯದ ಫಲ ಇದು. ವಜ್ರ ವೃಷಭ ನಾರಾಜ ಸಂಹನನ, ಸಂಹನನ ಯಾವುದು? ಇದು ಸಿಗಲಿಲ್ಲ ಅಂತಂದ್ರೆ ಮೋಕ್ಷಕ್ಕೆ ಹೋಗಲ್ಲ. ಇದನ್ನ ತೀರ್ಥಂಕರ ಪ್ರಕೃತಿಯನ್ನು ಕಟ್ಟಿಕೊಳ್ಳುವಾಗ ಕೆಲವೊಬ್ಬರಿಗೆ ವಜ್ರವೃಷಭ ನಾರಾಜ ಸೌನನ್ ಇತ್ತು, ಇನ್ನು ಕೆಲವೊಬ್ಬರಿಗೆ ವಜ್ರವೃಷಭ ಮೊದಲನೇ ಸೌನನ್. ವಜ್ರವೃಷಭ ನಾರಾಜ ಸೌನನ್ ಹುಟ್ಟಿದ ನಂತರ ಅವರ ಶರೀರ ವಜ್ರವೃಷಭ ನಾರಾಜ ಸೌನ ಇರುತ್ತೆ. ಇವು ಹತ್ತು ಅತಿಶಯಗಳು. ಅತಿಶಯ ರೂಪ ಸುಗಂಧ ತನ್ ನಾಹಿ ಪಶೇವ ನಿಹಾರ್ ಪ್ರಿಯ ಹಿತ್ ವಚ್ ಅತುಲ್ಯ ಬಲ್ ರುಧಿರ್ ಶ್ವೇತ ಆಕಾರ್. ಅವುಗಳ ಹೆಸರಿದೆ ಪದ್ಯದಲ್ಲಿ. ಇನ್ನೊಂದು ಪದ್ಯ ಇದೆ, ಲಕ್ಷಣ ಸಹಸರು ಆಠ ತನ್ ಸಮಚತುಷ್ಕ ಸಂಠಾನ್ ವಜ್ರ ವೃಷಭ ನಾರಾಜ ಜುತ ಏ ಜನಮತ್ ದಸ್ ಜಾನ್. ಇವು ಹತ್ತು ಜನ್ಮದ ಅತಿಶಯಗಳು. ಕೇವಲ ಜ್ಞಾನಾನಂತರ ಆಗುವ ಹತ್ತು ಅತಿಶಯಗಳು. ಇನ್ನು ಹದಿಮೂರನೇ ಗುಣಸ್ಥಾನಕ್ಕೆ ಹೋದ ನಂತರ ಅವರಿಗೆ ಕೇವಲ ಜ್ಞಾನ ಉತ್ಪನ್ನ ಆಗ್ತದೆ, ಆವಾಗ ಸಮೋಶರ ರಚನೆಯೂ ಆಗುತ್ತೆ. ಕೇವಲ ಜ್ಞಾನ ಆದ ನಂತರ ಅವರಿಗೆ ಆಗುವಂತಹ ಅತಿಶಯಗಳು ಹತ್ತು. ಅವು ಯಾವುವು ಅನ್ನೋದನ್ನು ಹೇಳ್ತಾರೆ. ಒಂದೇದು, ನೂರು ಯೋಜನಗಳವರೆಗೆ ನಾಲ್ಕು ದಿಕ್ಕಗಳಲ್ಲೂ ಸುಭಿಕ್ಷೆ. ನೂರು ಯೋಜನ, ಒಂದು ಯೋಜನ ಅಂದರೆ ಎಂಟು ಮೈಲಿ ಚಾರ್ಕೋಸ್ ಛೋಟ, ಎಂಟುನೂರು ಮೈಲಿ ಆಯಿತು. ನಾಲ್ಕು ಕಡೆಗೆ ರೌಂಡೆಡ್ ಸರ್ಕಲ್. ಅಲ್ಲ, ಅಷ್ಟು ಕ್ಷೇತ್ರದಲ್ಲಿ ಅಕಾಲ ಬರಗಾಲಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಸಮೋಶರಣ ಎಲ್ಲಿ ಇರ್ತದೆ ಅಲ್ಲಿಂದ ಸರ್ಕಲ್. ಸಮೋಶರಣದಲ್ಲಿ ಅದು ಆಯಾ ತೀರ್ಥಂಕರ ಎತ್ತರ ಅಳತೆ ಅನುಸಾರವಾಗಿ ಅದರದ್ದು ವಿಸ್ತಾರ ಇರ್ತದೆ. ಇಷ್ಟೇ ಇದೆ ಅಂತ ಹೇಳಕ್ಕಾಗಲ್ಲ. ನಮ್ಗೆ ಹೆಂಗ ನಮ್ಮ ಎತ್ತರ ಅಳತೆಯ ಅನುಸಾರವಾಗಿ ನಾವು ಮನೆ ಕಟ್ಕೋತೀವಲ್ಲ, ಚತುರ್ಥ ಕಾಲದಲ್ಲಿ ಅಕಲಿ ಮನೆ ಕಟ್ಕೋತೀವಿ. ನಮ್ಮ ನಮ್ಮ ಶರೀರದ ಎತ್ತರ ಅಳತೆಯ ಮೇರೆಗೆ ನಮ್ಮ ಮನೆ ಕಟ್ಕೋತೀವಿ, ನಮ್ಮ ವ್ಯವಹಾರ ನಡೀತದೆ. ಅದೇ ತರ ಸಮೋಶರಣದಲ್ಲಿರತಕ್ಕಂಥ ತೀರ್ಥಂಕರಿಗೂ ಕೂಡ ಅವರ ಎತ್ತರ ಅಳತೆಯನ್ನು ನೋಡಿಕೊಂಡು ಸಮೋಶರಣದ ವಿಸ್ತಾರ ರಚನೆ ಆಗುತ್ತೆ. ಕೇವಲ ಜ್ಞಾನಾನಂತರ ಆಗುವ 10 ಅತಿಶಯಗಳು, ಮೊದಲನೆಯದು 100 ಯೋಜನೆಗಳವರೆಗೆ 4 ದಿಕ್ಕುಗಳಲ್ಲೂ ಸುಭಿಕ್ಷೆ, 4 ದಿಕ್ಕುಗಳಲ್ಲಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಮೇಲೆ ವಿದಿಕ್ಕುಗಳನ್ನು ತಗೋಬೇಕು. ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಈ ತರ ಸರ್ಕಲ್ 800 ಮೈಲಿ ಸರ್ಕಲ್. ಕಿಲೋಮೀಟರ್ ಜಾಸ್ತಿ ಆಗ್ತು, 1000 ಆಗಬಹುದು. ಆಕಾಶ ಗಮನ ಅತಿಶಯ, ಕೇವಲ ಜ್ಞಾನ ಆದ ನಂತರ ನಿಯಮದಿಂದ ಶರೀರ ಆಕಾಶದಲ್ಲಿ ನಡೆಯುವಂತೆ ಆಗುತ್ತದೆ. ಶರೀರ ಅತ್ಯಂತ ಹಗುರಾಗುತ್ತೆ, ಅತ್ಯಂತ ಹಗುರ. ಯಾದ್ರಂತೆ ಈ ಹತ್ತಿ ಮೋಡದಂತೆ ಅತ್ಯಂತ ಹಗುರು, ಆಕಾಶ ಗಮನ ಮಾಡುವಂತ ಶಕ್ತಿ ಬಂದುಬಿಡ್ತದೆ. ಮೂರನೆಯದು ಚತುರ್ದಿಶಮುಖ ಸಮೋಶರಣದಲ್ಲಿ ವಿರಾಜಮಾನವಾಗಿರತಕ್ಕಂಥ ತೀರ್ಥಂಕರರು 4 ದಿಕ್ಕುಗಳಲ್ಲಿ ಬರುವಂತಹ ಭವ್ಯ ಜೀವಿಗಳಿಗೆ ಅವರ ಮುಖ ಕಾಣುತ್ತದೆ. ಒಂದು ದಿಕ್ಕಿನಲ್ಲಿ ಮುಖವಿದ್ದರೂ ಕೂಡ 4 ದಿಕ್ಕಿನಲ್ಲಿ ಬರುವ ಮನುಷ್ಯರಿಗೆ 4 ಕಡೆಗೆ ಮುಖ ಕಾಣುತ್ತದೆ. ಶರೀರ ಒಂದೇ ಇರ್ತದೆ, ಆದರೆ ಅವರ ಮುಖ 4 ಕಡೆಗೆ ಕಾಣ್ತದೆ. 4 ಮುಖ ಇರಲ್ಲ, ಹುಟ್ಟ ಹುಟ್ಟಿ ಒಂದಲ್ಲ. ಆಮೇಲೆ ಶರೀರನೂ ಕೂಡ 4 ಪ್ರಕಾರ ಶರೀರ ಕಾಣ್ತದೆ. ಕೈಯ ಕಾಲ ಮುಖ ಅಷ್ಟೇ ಕಾಣಲ್ಲ, ಕೈಯ ಕಾಲ ಶರೀರ ಸಂಪೂರ್ಣ ಶರೀರ 4 ದಿಕ್ಕಿಗೆ ಕಾಣ್ತದೆ. ಚತುರ್ಮುಖ ಅತಿಶಯ, ಕೇವಲ ಜ್ಞಾನ ಆದ ನಂತರ ಇದು ಕಾಣಲೇಬೇಕು ನಿಯಮದು. ಅದಕ್ಕಿಂತ ಮೊದಲು ಕಾಣಲ್ಲ, ಮುನಿ ಅವಸ್ಥೆಯಲ್ಲಿ ಕಾಣಲ್ಲ, ಕೇವಲ ಜ್ಞಾನ ಆದ ನಂತರ ಕಾಣ್ತದೆ. ಹಿಂಸೆಯ ಅಭಾವ, ಅವರಿಂದ ಯಾವುದೇ ಪ್ರಕಾರದ ಹಿಂಸೆ ಆಗುವುದೇ ಇಲ್ಲ. ಆಕಾಶದೊಳಗೆ ನಡೀತಾರಂದಮೇಲೆ ಹಿಂಸೆ ಅಂತದ್ದು, ಮೃದುವಾಗಿ ಮಾತನಾಡ್ತಾರಂದಮೇಲೆ ಹಿಂಸೆ ಇಲ್ಲ, ಸ್ವಲ್ಪ ಮಾತನಾಡ್ತಾರಂದಮೇಲೆ ಯಾರಿಗೂ ಕಷ್ಟ ಇಲ್ಲ. ನಾವು ಸ್ವಲ್ಪ ಜಾಸ್ತಿ ಮಾತನಾಡಿದ್ವು ಅಂತಂದ್ರೆ ಸೋಮವಾರ ರೀತಿ ಕಷ್ಟ ಆಗ್ತೈತಿ, ಅವ್ರು ಹಂಗಲ್ಲ, ಟೈಮ್ ಟು ಟೈಮ್ ಮಾತಾಡಿದ ಟೈಮ್ ಟು ಟೈಮ್ ಬಿಡ್ತಾರೆ ಅವರು. ಅವರ ಉಪದೇಶ ಅತ್ಯಂತ ಸೀಮಿತ, ಸೀಮಿತ ಉಪದೇಶ. ಇಂತಿಷ್ಟು ಟೈಮ್ ಅಂತಂದ್ರೆ ಇಂತಿಷ್ಟು ಟೈಮ್ ಕಂಪ್ಲೀಟ್ ಆಗಿ, ಆದರೆ ಆ ಕಾಲದಲ್ಲಿ ಮತ್ತೆ ಯಾರಾದರೂ ಭವ್ಯ ಜೀವಿಗಳು ಬಂದರು ಅಂತಂದ್ರೆ ಮತ್ತೆ ಮಾತನಾಡ್ತಾರೆ. ಅವರ ಉಪದೇಶ ನಿಯಮದಿಂದ 4 ಸಲ ಆಗ್ತದೆ. ರಾತ್ರಿ 12 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ, ಬೆಳಿಗ್ಗೆ ಸೂರ್ಯೋದಯದ ಕಾಲದಲ್ಲಿ ಮತ್ತು ಸಾಯಂಕಾಲ ಸೂರ್ಯಾಸ್ತದ ಕಾಲದಲ್ಲಿ, ಸಂಧಿ ಕಾಲಗಳಲ್ಲಿ 4 ಸಲ ಉಪದೇಶ. ಇನ್ನು ಭವ್ಯ ಜೀವಿಗಳ ಪುಣ್ಯೋದಯ ಇತ್ತು ಅಂತಂದ್ರೆ ಯಾರಾದರೂ ಪ್ರಶ್ನೆ ಮಾಡಿದ್ರು ಅಂತಂದ್ರೆ 5ನೇ ಸಲ ಮಧ್ಯದಲ್ಲೂ ಕೂಡ ಆಗಬಹುದು ಉಪದೇಶ. ಉತ್ಕೃಷ್ಟ 3 ಗಂಟೆ ಕಾಲ ಉಪದೇಶ ಆಗುತ್ತೆ. 3 ಗಂಟೆ ಒಂದೊಂದು ಟೈಮ್ದಾಗ 12 ರಿಂದ 1, 2, 3 ಗಂಟೆ 3 ಗಂಟೆಗೆ ಬಿಡ್ತು. ಇನ್ನು 6 ಗಂಟೆಯಿಂದ 6, 7, 8 ಒಂಬತ್ತು ಗಂಟೆ ತನಕ 10, 11, 12 3 ಗಂಟೆ ಮತ್ತೆ ಬಿಡ್ತು. ಮತ್ತೆ 3 ಗಂಟೆ 12 ತಾಸು ಪ್ರವಚನ. ಪ್ರವಚನ ಕೇಳೋರು ಇದ್ದಾರೆ ಅಲ್ಲಿ. ಪ್ರವಚನ ಕೇಳೋರಿಗೆ ಹಸಿವಿಲ್ಲ, ನೀರಡಿಕೆಲ್ಲ. ಅಲ್ಲಿ ಸಮೋಸರಣದೊಳಗೆ ಒಳಗೆ ಹೋಗಿ ಕೂತ್ಕೊಂಡ್ರೆ ಮುಗೀತು, ಹಸುವೂ ಆಗಲ್ಲ, ನೀರಡಿಕನೂ ಆಗಲ್ಲ, ನಿದ್ದೆನೂ ಬರಲ್ಲ. ನಿದ್ದೆ ಹಾರೇ ಹೋಗ್ತೈತಿ. ಬಹಳ ವಿಶೇಷ ಐತಿ ತೀರ್ಥಂಕರ ಅತಿಶಯ, ಬಹಳ ಉತ್ಕೃಷ್ಟ ಇದೆ. ಹಿಂಸೆಯ ಭಾವ ತೀರ್ಥಂಕರರು ರಾತ್ರಿಯಲ್ಲಿ 12 ಗಂಟೆಗೆ ಹೇಗೆ ಮಾತನಾಡ್ತಾರು ಅನ್ನಬಹುದು. ಸಮೋಷಣದಲ್ಲಿ ರಾತ್ರಿ ಇಲ್ಲ, ಹಗಲಿಲ್ಲ, ಕಲ್ಪ ವೃಕ್ಷಗಳು ಅಲ್ಲಿ ಇರುವುದರಿಂದ ಯಾವಾಗಲೂ ಬೆಳಕು, ಸೂರ್ಯ ಚಂದ್ರರ ದರ್ಶನ ಸಮೋಷಣದಲ್ಲಿ ಆಗುವುದೇ ಇಲ್ಲ. ಅಷ್ಟೊಂದು ಪ್ರಕಾಶ, ಕಲ್ಪ ವೃಕ್ಷಗಳ ಪ್ರಕಾಶ ಇರ್ತದೆ. ಆ ಪ್ರಕಾಶದಲ್ಲಿ ಸೂರ್ಯಚಂದ್ರರ ಬೆಳಕು ಮುಚ್ಚಿ ಹೋಗ್ತದೆ. ಟ್ಯೂಬ್ ಲೈಟ್ ಮುಂದೆ ಆರತಿ ಹಚ್ಕೊಂಡು ನಿಂತ್ಕೊಂಡ್ರೆ ಭಗವಂತರ ಬೆಳಕು, ಶರೀರದ ಪ್ರಕಾಶ ಇರ್ತದೆ ಅಲ್ಲ, ಹೊಳಪು ಇರ್ತದೆ ಶರೀರದ. ಇಲ್ಲ, ಸೂರ್ಯಚಂದ್ರ ಕಾಣಲ್ಲ ಭೂಭೂಮಿಯಲ್ಲಿ. ಇದ್ದಿರ್ತಾರೆ, ಆಕಾಶದಲ್ಲಿ ಗಮನ ಇರ್ತದೆ ಯಾವಾಗಲೂ, ಆದ್ರೆ ಕಾಣಲ್ಲ. ಕರ್ಮಭೂಮಿಯಲ್ಲಿ ಹಗಲು ರಾತ್ರಿ ಇರ್ತದೆ. ಈ ದೀಪಾಂಗ ಅನೆ ಜ್ಯೋತಿರಾಂಗ, ಜ್ಯೋತಿರಾಂಗ ಅನ್ನತಕ್ಕಂಥ ಕಲ್ಪವೃಕ್ಷಗಳೆಲ್ಲ ನಷ್ಟ ಆಗಿ ಹೋದ ನಂತರ ಆಮೇಲೆ ಹಗಲು ರಾತ್ರಿ ಶುರು ಆಗ್ತದೆ ಇಲ್ಲಿ. ಮಹಾವೀರ ಭಗವಂತರು ಇದ್ದು ಅಲ್ಲ, ಎಲ್ಲಾ ಸಮವಿಶರಣದಲ್ಲಿ ಕಲ್ಪವೃಕ್ಷ ಇರೋದು ನಿಯಮ. ಇದು ದೇವಕೃತ ಸಮವಿಶರಣ. ಯಾರಿಂದ ರಚನೆ ಆಯಿತು? ದೇವತೆಗಳು ರಚನೆ ಮಾಡಿದ್ರು, ಮನುಷ್ಯರಲ್ಲ, ದೇವತೆಗಳು ರಚನೆ ಮಾಡ್ತಾರೆ. ದೇವತೆಗಳು ರಚನೆ ಮಾಡಿದ್ರು ಅಂದಮೇಲೆ ಸ್ವರ್ಗದ ಎಲ್ಲ ಸಂಪತ್ತಿ ತಂದು ಇಡೋರಲ್ಲ. ಪ್ರತಿಯೊಂದು ವಸ್ತು ಅಲ್ಲಿ ಸಿಗುವ ಹಾಗೆ ಮಾಡ್ತಾರೆ. ಅದ್ಯಾವುದೋ ದೇಶ ಇದೆಯಲ್ಲ, ಒಂದು ಹೇಳ್ತಾರೆ ಅಲ್ಲಿ ಪ್ರತಿಯೊಂದು ಜಗತ್ತಿನ ಯಾವ ವಸ್ತುನೂ ಇಲ್ಲ ಅಂತಲ್ಲ, ಎಲ್ಲ ಪ್ರತಿಯೊಂದು ಸಿಗ್ತದೆ ಅಂತ. ಆತರ ಅಂಗಡಿ ಹಾಕಿದ್ದಾರೆ ಅಲ್ಲಿ, ಎಲ್ಲ ಸಿಗುವ ಹಾಗೆ ಮಾಡಿದ್ದಾರೆ. ಯಾವುದೋ ಒಂದು ದೇಶ ಇದೆ, ಅಲ್ಲಿ ಪ್ರತಿಯೊಂದು ದೇಶದ ವಸ್ತು ಯಾವುದು ನೆನಪು ಮಾಡ್ತೀರಿ ಅದು ನಕ್ಕಿ ಸಿಗ್ತದೆ ಅಂತ. ಹಂಗ ಸಮೋಶರಣದಲ್ಲಿ ಮನುಷ್ಯ ತಾನು ಏನು ಕಲ್ಪನೆ ಮಾಡ್ಕೋತಾನೆ ಮನಸ್ಸಿನಲ್ಲಿ ಅದನ್ನೆಲ್ಲ ನೋಡಬಹುದು. ಅಲ್ಲಿ ಕಲ್ಪವೃಕ್ಷ ನೋಡಬೇಕು, ಕಲ್ಪವೃಕ್ಷ ಇವೆ. ಸ್ವರ್ಗದಲ್ಲಿ ಎಂಥ ಎಂಥ ವಸ್ತುಗಳಿವೆ ಅವುಗಳನ್ನೆಲ್ಲ ತಂದು ಹಚ್ಚಿರ್ತಾರೆ ಇಲ್ಲಿ ಸಮೋಶನದೊಳಗೆ. ನೋಡಕ್ ಆಟಾನಿಕೆ ಆಗತ್ತಲೇ ಹಿಂಗಿಟ್ಟಿರ್ಬಿಟ್ಟಿರ್ತಾರೆ. ಜನ ಏನ್ ಮಾಡ್ತಾರೋ ಅವುಗಳನ್ನ ಪ್ರಥಮ ನೋಡ್ತಾರು. ಅಕ್ಕ ಆಟನಿಕೆ ನೋಡ ಅವ್ರು ಪ್ರಥಮ ಅಲ್ಲ, ಪ್ರಥಮ ಬರೋರು ಅವರೇ. ಶುಂಸೆಯ ಅಭಾವ, ಉಪಸರ್ಗದ ಅಭಾವ, ಸಮೋಶರಣದಲ್ಲಿ ಯಾರಿಂದಲೂ ಕೂಡ ಉಪಸರ್ಗವಾಗಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಭಗವಂತರು ಮೋಹಿನಿ ಕರ್ಮವನ್ನು ನಾಶ ಮಾಡಿದರು, ಘಾತಿ ಕರ್ಮಗಳೆಲ್ಲ ನಾಶವಾಗಿ ಕೇವಲ ಜ್ಞಾನದ ಉತ್ಪತ್ತಿಯಾಯಿತು. ಅಂದಮೇಲೆ ಅವರಿಗೆ ಉಪಸರ್ಗ ಎಲ್ಲಿಂದು? ಉಪಸರ್ಗ ಮೋಹಿನಿ ಕರ್ಮ ಇರುವ ತನಕ ಉಪಸರ್ಗ, ಮೋಹಿನಿ ಕರ್ಮ ಇಲ್ಲ ಅಂತಂದ್ರೆ ಉಪಸರ್ಗನೂ ಇಲ್ಲ. ಸಮೋಶರಣದಲ್ಲಿ ಮಳೆ ಬೀಳುವಲ್ಲ, ಮಳೆ ಬಂತು, ವಿಘ್ನ ಬಂತು, ಪ್ರವಚನ ಆಗಲಿಲ್ಲ ಇವತ್ತ, ಆ ಥರದ್ದೇನು ಸಮಸ್ಯೆ ಇಲ್ಲ, ಯಾವುದು ವಿಘ್ನ ಇಲ್ಲಲ್ಲ. ಒಂದು ಮಳೆ ಆಯಿತು ಅಂತಂದ್ರೆ ಆಗೋದಲ್ಲ, ಮಂದಿ ಮೇಲೆಲ್ಲ ಮಳೆ ಬೀಳೋದು, ಅಲ್ಲೇನು ಛತ್ತಿಲ್ಲ ಏನಿಲ್ಲ, ಖುಲ್ಲಾ ಕೂತ್ಕೊಂಡಿರ್ತಾರೆ ಎಲ್ಲರೂ, ಬಿಸಿಲಿನ ತಾಪಿಲ್ಲ, ಥಂಡಿಲ್ಲ, ಮಳೆ ಇಲ್ಲ. ಅತ್ಯಂತ ವಾತಾವರಣದಲ್ಲಿ ದೇವಕೃತ ವಾತಾವರಣ, ಸ್ವರ್ಗದಲ್ಲಿ ಯಾವ ತರ ಸುಖ ಇದೆ ಆ ತರದ ಸುಖ ಅಲ್ಲಿ ಕೂತ್ಕೊಂಡವರಿಗೆ ಸಿಗ್ತದೆ. ಇದೆಲ್ಲ ದೇವರು ಮಾಡ್ತಾರೆ, ದೇವರು. ಅದಕ್ಕೆ ಜನ ಏನ್ ಮಾಡೋದು, ದೇವ್ರು ಮಾಡ್ತಾರ ನಮಗೂ ಮಾಡಲಿ, ದೇವ್ರೆ ಕಾಲ್ ಬೀಳ್ತೇನೆ ಬಾ, ಸುಖ ಕೊಡುವಂತ ದೇವ್ರ ಪೂಜೆ ಮಾಡ್ತಾರೆ. ದೇವ್ರ ಪೂಜೆ ಮಾಡುವವರಿಗೆ ದೇವ್ರು ಸುಖ ಕೊಡಕ್ಕ ಬರಲ್ಲ. ದೇವ್ರ ಪೂಜೆ ಮಾಡೋದಲ್ಲ, ನಿಜವಾದ ದೇವ್ರ ಪೂಜೆ ಮಾಡಿ ತೀರ್ಥಂಕರ ಪ್ರಕೃತಿಯನ್ನು ಕಟ್ಕೊಂಡ್ರಿ ಅಂತಂದ್ರೆ ದೇವ್ರ ತಂತನ ಸೇವೆ ಮಾಡ್ಲಿಕ್ಕೆ ಬರ್ತಾರೆ. ದೇವರು ಸೇವಾ ಮಾಡಕ್ ಬಂದಾಗ ಆ ಸೇವಾ ಬೇಡಾಗಿರ್ತದೆ, ಮತ್ತೆ ಯಾವಾಗ ಬರೋಲ್ಲ ಆವಾಗ ಬೇಕಾಗ್ತದೆ ಅವ್ರ ಸೇವಾ. ಮಹಾಪುರುಷರೆಲ್ಲ ಪುಣ್ಯ ಮಾಡಿ ತೀರ್ಥಂಕರಾದರು, ಅವರಿಗೆ ದೇವತೆಗಳ ಸೇವೆ ಅಂತಂದ್ರೆ ಏನು ದೊಡ್ಡ ಆಶ್ಚರ್ಯ ಆಗಲಿಲ್ಲ. ದೇವತೆಗಳು ಸಮೋಶರಣದಲ್ಲಿ ಯಾಕೆ ಬರೋದು ಅಂತಂದ್ರೆ ತಮ್ಮ ಆತ್ಮಕಲ್ಯಾಣಕ್ಕಾಗಿ, ಭಗವಂತರ ಸೇವೆಗಾಗಿ ಅಲ್ಲ. ಭಗವಂತರ ಅತಿಶಯಗಳನ್ನೇನೋ ಪ್ರಗಟ ಮಾಡ್ತಾರೆ ಅವರ ಪುಣ್ಯದ ಉದಯದಲ್ಲಿ, ಪ್ರಗಟ ಮಾಡ್ತಾರೆ ಅತಿಶಯಗಳನ್ನ, ಅವರ ಪುಣ್ಯದ ಮಹಿಮೆಯನ್ನು ಹೆಚ್ಚಿಸುತ್ತಾರೆ, ಹೆಚ್ಚು ಮಾಡಿ ತೋರಿಸ್ತಾರೆ. ಅದರಿಂದ ಅವರಿಗೇನು ಉಪಕಾರ ಇದೆಯೇನು? ಅವರನ್ನು ಬೇಕಾಷ್ಟು ಹೊಗಳ್ರಿ, ಏನು ಅವರಿಗೆ ಫರಕ್ ಬೀಳೋದಲ್ಲ. ಅವರ ಪುಣ್ಯದ ಮಹಿಮೆಯನ್ನು ಹೆಚ್ಚಿಸಿ ಇದು ತೀರ್ಥಂಕರ ಪುಣ್ಯದಿಂದ ಆಗಿದೆ ಅನ್ರಿ, ಅವ್ರಿಗೇನು ಫರಕ್ ಬೀಳೋದಲ್ಲ. ಅದರ ಫಲ ಅವರಿಗಿಲ್ಲ, ಆದರೆ ಅವರ ಪುಣ್ಯದ ಉದಯವನ್ನು ಹೆಚ್ಚಿಸಿ ತೋರಿಸಿದಾಗ ದೇವತೆಗಳಿಗೆ ಅದರ ಫಲ ಇದೆ. ಎಲ್ಲಾ ದೇವತೆಗಳು ಬಂದರು, ತಮ್ಮ ತಮ್ಮ ಸಭೆಯಲ್ಲಿ ಕೂತ್ಕೊಂಡ್ರು, ಅವರು ಲಾಭ ಪಡಿಕತ್ರು. ತೀರ್ಥಂಕರ ದಿವ್ಯ ಧ್ವನಿ ಹೊರಟಿತು, ಅದರ ಲಾಭ ಪಡೆದ್ರು. ಆದರೆ ಸಮೋಶನ್ ರಚನೆ ಮಾಡತಕ್ಕಂಥದ್ರದ್ದು ಉದ್ದೇಶ ಭವ್ಯ ಜೀವಿಗಳಿಗೆ ಧರ್ಮ ಲಾಭವಾಗಲಿ, ಉಪದೇಶ ಲಾಭವಾಗಲಿ ಅನ್ನುವಂಥದ್ದೇ ಮುಖ್ಯ. ಆಮೇಲೆ ಇದು ಯಾರ ಸೇವೆ? ಜನಗಳ ಸೇವೆನೋ ಏನು ತೀರ್ಥಂಕರ ಸೇವೆ? ಇದು ಜನಗಳ ಸೇವೆ ಆಯಿತು. 12 ಪ್ರಕಾರದ ಸಭೆಗಳ ರಚನೆಯನ್ನು ಮಾಡಿದರು. ಬಾಗಿಲ ಹಾಕಿಬಿಡ್ರಿ ಬಾಗಿಲ. ಕೇವಲ ಜ್ಞಾನವನ್ನು ಪಡೆದ ನಂತರ ಅವರ ಸೇವೆಯನ್ನು ಮಾಡಲಿಕ್ಕೆ ದೇವತೆಗಳು ಬರ್ತಾರನ್ನೋದಾದರೆ ಎಂತ ಸೇವೆ ಬಂದು ಸೇವೆ ಮಾಡ್ತಾರೆ ಹೇಳ್ರಿ? ಏನು ಸೇವೆ ಮಾಡ್ತಾರೆ ಅವರದು? ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾರೇನು? ಅವರು ಸೇವಕರೇನು? ಅವ್ರ ಸೇವಕರು ಮತ್ತು ಇವರು ಸಾಹುಕಾರರು ಅಂತ ಹಿಂಗೆ ಸಂಬಂಧ ಇದೆಯೇನು? ಏನಿಲ್ಲ. ಅವರು ವೀತರಾಗಿಗಳು, ಯಾರನ್ನು ಸೇವಕರನ್ನಾಗಿ ಯಾರನ್ನು ಕರೆಯಲ್ಲ, ಅವ್ರಿಗೆ ಕೆಲಸ ಕೊಡಲ್ಲ, ಅವ್ರಿಗೆ ಏನು ಹೇಳುವುದೂ ಇಲ್ಲ. ಬನ್ನಿ, ಕೇವಲ ಧ್ಯಾನ ಆಯ್ತು ನಮ್ಗೆ, ಸಮೋಷನ್ ರಚನಾ ಸ್ವಲ್ಪ ಮಾಡ್ರಿ, ಏನು ಆದೇಶ ಮಾಡಿದರು, ಸೇವೆಗಾಗಿ ಏನು ಕರೀತಾರೋ, ತೀರ್ಥಂಕರ್ ಕರೀತಾರ ಇಲ್ಲ? ವೀತರಾಗಿಗಳು ಅವರು, ಅವ್ರು ಯಾರನ್ನೂ ಕರೆಯಲ್ಲ. ಯಾರಿಗೂ ಬನ್ನಿ ಹೋಗಿ ಕೂತ್ಕೊಳ್ಳಿ ಏನು ಹೇಳಲ್ಲ. ತೀರ್ಥಂಕರಿಗೆ ಕೇವಲ ಜ್ಞಾನ ಆಯಿತು ಅಂದ ತಕ್ಷಣ ಸ್ವರ್ಗದಲ್ಲಿ ಗಂಟೆ ಬಾರಿಸಿತು, ಆಸನ ಕಂಪಾಯಮಾನವಾಯಿತು. ಈ ಸಿಂಹಾಸನ ಯಾಕೆ ಕಂಪಿಸಿತು ಅನ್ನುವಂಥದ್ದನ್ನು ಅವಧಿ ಜ್ಞಾನದಿಂದ ಹಚ್ಚಿ ನೋಡ್ತಾನೆ ಇಂದ್ರ. ಕೇವಲ ಜ್ಞಾನ ಆಗಿದೆ, ಮಧ್ಯಲೋಕದಲ್ಲಿ ಭರತಕ್ಷೇತ್ರದಲ್ಲಿ ಎರಡೂವರೆ ದ್ವೀಪದಲ್ಲಿಯೇ ಒಂದು ಭರತಕ್ಷೇತ್ರದಲ್ಲಿ ಕೇವಲ ಜ್ಞಾನ ಆಯಿತು ತೀರ್ಥಂಕರಿಗೆ. ಆ ಕೇವಲ ಜ್ಞಾನ ಆಯಿತು ಅಂದ ತಕ್ಷಣ ಆತ ಕರ್ತವ್ಯವನ್ನು ಮಾಡಲಿಕ್ಕೆ ಬಂದಿರ್ತಾನೆ. ಕೇವಲ ಜ್ಞಾನ ಆಯಿತು ಅಂದರೆ ಕೇವಲ ಜ್ಞಾನದ ಪೂಜೆಯನ್ನು ಮಾಡಲಿಕ್ಕೆ ನಾವು ಹೊರಡೋಣ, ಎಲ್ಲಾ ದೇವತೆಗಳನ್ನು ಕೂಡ ಹಾಕಿ ಜೊತೆಯಲ್ಲಿ ತಗೊಂಡು ಸಮೋಷನ್ ರಚನೆಯನ್ನು ಮೊದಲೇ ಮಾಡಲಿಕ್ಕೆ ಹೇಳಿ ಯಾರಿಗೆ? ಕುಬೇರನಿಗೆ ಆದೇಶ ಕೊಡ್ತಾನೆ ಇಂದ್ರ. ತೀರ್ಥಂಕರಿಗೆ ಕೇವಲ ಜ್ಞಾನ ಆಗಿದೆ ಮತ್ತು ಸಮೋಷನ್ ರಚನೆಯನ್ನು ಮಾಡುವಂತ 5 ನಿಮಿಷದಲ್ಲಿ ಕೇವಲ ಜ್ಞಾನ ಆಯಿತು, ಸಮೋಷನ್ ರಚನೆಯನ್ನು ಮಾಡಲಿಕ್ಕೆ ಬಂದರು ದೇವತೆಗಳು. ಅಲ್ಲಿ ಸಿಂಹಾಸನ ಕಂಪಾಯಮಾನ, ಇಲ್ಲಿ ಕೇವಲ ಜ್ಞಾನ, ಅಲ್ಲಿ ಸಿಂಹಾಸನ ಕಂಪಾಯಮಾನ. ತುರಂತ ಆದೇಶ, ತುರಂತ ಹೋಗಬೇಕು, ಜಲ್ದಿ ಮಾಡಬೇಕು ಸಮೋಷನ್ ರಚನೆಯನ್ನು. ಅಷ್ಟು ತನಕ ತೀರ್ಥಂಕರ ಶರೀರ 500 ಧನುಷ್ಯ ಎತ್ತರಕ್ಕೆ ಎದ್ದು ಬಿಡ್ತದೆ ಕೇವಲ ಜ್ಞಾನ ಆದ ತಕ್ಷಣ. ಅವರೇನು ಮೆಟ್ಟಲನ್ನು ಹತ್ತಿ ಸಮೋಸನ ಹೋಗಿ ಕೂತ್ಕೊಳ್ಳಲ್ಲ, ಮೊದಲೇ ಅವರ ಶರೀರ 500 ಧನುಷ್ಯ ಮೇಲಕ್ಕೆ ಎದ್ದು ಬಿಡ್ತದೆ ಆಕಾಶದಲ್ಲಿ. ಇವರು ಕೆಳಗಡೆಗೆ ಬಂದು ಸಮೋಸನ ರಚನೆಯನ್ನು ಮಾಡಿ ಅವರ ಪದ್ಮಾಸನ ಅಥವಾ ಪದ್ಮಾಸನದಲ್ಲಿರ್ತಾರೆ, ಅವರ ಕೆಳಗಡೆಗೆ ಕಮಲ ರಚನೆಯನ್ನು ಮಾಡಿ ಆ ಕಮಲದ ಕೆಳಗೆ ಒಂದು ಸಿಂಹಾಸನ, ಸಿಂಹಾಸನದ ಕೆಳಗೆ ಇದು 3 ವೇದಿಕೆಗಳು, 3 ವೇದಿಕೆ, ಆಮೇಲೆ ಸಿಂಹಾಸನ, ಆಮೇಲೆ ಅದರ ಮೇಲೆ ಕಮಲ, ಕಮಲದ ಮೇಲೆ 4 ಅಂಗುಲ ಪ್ರಮಾಣ ಕ್ಷೇತ್ರವನ್ನು ಬಿಟ್ಟು ಆಕಾಶದಲ್ಲಿ ಭಗವಂತರು ಪದ್ಮಾಸನದಿಂದ ಕೂತ್ಕೊಂಡಿರ್ತಾರೆ. ಅಲ್ಲಿ ಮಡಿತಲ್ಲ ಪಂಡಾಲದೊಳಗೆ ಆತರ ಅವುಗಳಿಗೇನೋ ಆಧಾರ ಇದೆ. ಸಾಕ್ಷಾತ್ ತೀರ್ಥಂಕರಿಗೆ ಯಾವುದೂ ಆಧಾರ ಇರಲ್ಲ, ಕಮಲಕ್ಕೆ ಟಚ್ ಇರಲ್ಲ ಅವರು, ಅದಕ್ಕೆ ಸ್ಪರ್ಶನೂ ಮಾಡಂಗಿಲ್ಲ, ಆಕಾಶದಲ್ಲೇ ಇರ್ತಾರೆ. ಮೋಡ ಹೆಂಗ ಆಕಾಶದೊಳಗೆ ಇರ್ತಾವಲ್ಲ, ಅವ್ರ ಶರೀರ ಆಕಾಶದಲ್ಲಿ, ಸಮೋಶರಣ ಕೆಳಗಿದೆ. ಅವರಿಗೆ ಸಮೋಶರಣ ಬಾಹ್ಯಲಕ್ಷ್ಮಿ ಮತ್ತು ಕೇವಲ ಜ್ಞಾನ ಅಂತರಂಗ ಲಕ್ಷ್ಮಿ. ಸಮೋಶರಣ ತೀರ್ಥಂಕರ ಪುಣ್ಯ ಪ್ರಕೃತಿಯ ಫಲ, ಕೇವಲ ಜ್ಞಾನ ತಪಸ್ಸಿನ ಫಲ. ತಪಸ್ಸನ್ನು ಆಚರಿಸಿ ಶುಕ್ಲ ಧ್ಯಾನವನ್ನು ಪ್ರಾಪ್ತ ಮಾಡಿಕೊಂಡು ಶುಕ್ಲ ಧ್ಯಾನದಿಂದ ಘಾತೀಕರ್ಮಗಳನ್ನು ನಷ್ಟ ಮಾಡಿದರೂ ಕೇವಲ ಜ್ಞಾನ ಉತ್ಪನ್ನ ಆಯಿತು. ಇದು ತಪದ ಫಲ, ತಪಸ್ಸಿನ ಫಲ, ರತ್ನತ್ರಯವನ್ನು ಪಾಲನೆ ಮಾಡತಕ್ಕಂಥದ್ರದ ಫಲ. ಇದು ಧರ್ಮದ ಫಲ, ತಪಧರ್ಮ, ಸಂಯಮ ಧರ್ಮ, ರತ್ನತ್ರಯ ಧರ್ಮ, ಧರ್ಮದ ಫಲ ಕೇವಲ ಜ್ಞಾನ. ಈ ಧರ್ಮದ ಫಲದಿಂದ ಏನು ಪ್ರಾಪ್ತ ಆಯಿತು ಅಂತಂದ್ರೆ ಅಂತರಂಗ ಆತ್ಮನ ಕೇವಲ ಜ್ಞಾನ ಅನ್ನತಕ್ಕಂತಹ ಜ್ಞಾನ ಲಕ್ಷ್ಮಿ ಪ್ರಾಪ್ತ ಆಯಿತು. ಆ ಕೇವಲ ಜ್ಞಾನವೇ ಸರಸ್ವತಿ. ಜ್ಞಾನ ಸಂಪತ್ತು ಕೇವಲ ಜ್ಞಾನಿಗಳಲ್ಲಿರುವಷ್ಟು ಜ್ಞಾನ ಸಂಪತ್ತು ಇನ್ಯಾರಲ್ಲರೂ ಇದೆ ಇಲ್ಲ. ಆ ಜ್ಞಾನ ಸಂಪತ್ತಿಗೆ ಜ್ಞಾನ ಲಕ್ಷ್ಮಿ ಅಂದ್ರು, ಅಂತರಂಗ ಲಕ್ಷ್ಮಿ. ಮತ್ತು ಸಮೋಷಣದ ರಚನೆಯನ್ನು ದೇವತೆಗಳು ಮಾಡಿದರಲ್ಲ, ಅದು ಬಹಿರಂಗ ಲಕ್ಷ್ಮಿ. ತೀರ್ಥಂಕರಿಗೆ ಎರಡೂ ಇರಬೇಕು, ಅಂತರಂಗ ಲಕ್ಷ್ಮಿ, ಬಹಿರಂಗ ಲಕ್ಷ್ಮಿ. ಸಾಮಾನ್ಯ ಮುನಿಗಳಿಗೆ ಕೇವಲ ಜ್ಞಾನ ಆಯಿತು ಅಂತಂದ್ರೆ ಅವರಿಗೆ ಗಂಧಕೋಟಿ ರಚನೆ ಆಗುತ್ತದೆ. ಗಂಧಕೋಟಿ ಅಂತಂದ್ರೆ ಚಿಕ್ಕ ಪ್ರಮಾಣದ ಸಮೋಶರಣದ ರಚನೆ, ಬಹಳ ಚಿಕ್ಕದಿರುತ್ತೆ. ಅಂತಂದ್ರೆ ಸಮೋಶರಣದಷ್ಟು ದೊಡ್ಡದಲ್ಲ. ಹಾ, ದೇವತೆಗಳೇ ಮಾಡ್ತಾರೆ ಅವ್ರದ್ದು. ಕೇವಲ ಜ್ಞಾನ ಪೂಜೆ ಮಾಡಲಿಕ್ಕೆ ದೇವತೆಗಳೇ ಬರ್ತಾರೆ. ಅವರದ್ದು ಕೇವಲ ಜ್ಞಾನ ಪೂಜೆ ಆಗಬಹುದು, ಆದರೆ ವೈಭವದಿಂದ ಆಗೋಲ್ಲ. ತೀರ್ಥಂಕರಿಗೆ ಹೇಗೆ ಎಲ್ಲಾ ದೇವತೆಗಳು ಕೂಡಿದ್ರು, ವೈಭವದಿಂದ ಪೂಜೆ ಮಾಡಿದ್ರು, ಆ ತರ ಅಲ್ಲ. ಕೇವಲ ಜ್ಞಾನದ ಪೂಜೆಯನ್ನು ಮಾಡಲಿಕ್ಕೆ ಸಾಮಾನ್ಯವಾಗಿ ದೇವತೆಗಳು ಬಂದು ಕೇವಲ ಜ್ಞಾನದ ಪೂಜೆಯನ್ನೇನೋ ಮಾಡ್ತಾರೆ, ಆದರೆ ತೀರ್ಥಂಕರಿಗೆ ಮಾಡುವ ಹಾಗೆ ಮಾಡಲ್ಲ. ಸೌಧರ್ಮೇಂದ್ರ ಬರ್ತಾನೋ ಅಥವಾ ಇಲ್ಲೋ ಇದನ್ನ ಹೇಳಕ್ಕಾಗಲ್ಲ. ತೀರ್ಥಂಕರಿಗೆ ಮಾತ್ರ ಸೌಧರ್ಮ ಇಂದ್ರನೇ ಬರ್ತಾನೆ ಅನ್ನಬಹುದು. ಗಂಧಕೋಟಿ ಅಷ್ಟು ಎತ್ತರ ಇರೋಲ್ಲ. ಒಂದು ಸಮೋಷನದಲ್ಲಿ ಎಷ್ಟೋ ಗಂಧಕೋಟಿಗಳಿರಬಹುದು ಅನ್ಯತ್ರ ಅಲ್ಲಿ. ಹಾ, ಬಗೀಚೆ ಎಲ್ಲ ಇರ್ತಾವಲ್ಲ. ಹಾ, ಅವರ ಪ್ರಮಾಣದಿಂದ ಗಂಧಕೋಟಿ ಇರೋವು. ಸಮೋಶರಣ ಅಂದ್ರೆ ಒಂದು ಬೃಹದ್ ಧರ್ಮಸಭೆ. ಆ ಧರ್ಮಸಭೆಯೊಳಗೆ ಎಷ್ಟೋ ಪರ್ಕೋಟಗಳಿವೆ. ಅದಕ್ಕೇನಂತಾರೆ ಕನ್ನಡದಲ್ಲಿ ಪರ್ಕೋಟ, ಕೋಟೆಗಳು, ಕೋಟೆ ಅಂತಾರೆ. ಕೋಟೆ ಎಷ್ಟೋ ಕೋಟಿಗಳು, ಎಷ್ಟು? ಎಂಟು ಕೋಟಿಗಳು. ಎಂಟನೇ ಕೋಟಿಯಲ್ಲಿ ತೀರ್ಥಂಕರ್ ಇರ್ತಾರೆ. ಕೋಟೆಗಳನ್ನು ಕಟ್ಟಿರ್ತಾರಲ್ಲ ಹೀಗೆ ಗುಂಡಿಗೆ. ಆ ಒಂದು ಕೋಟೆಯಲ್ಲಿ ಗಂಧಕೋಟಿಗಳು ಕೂಡ ಎಷ್ಟೋ ಇರಬಹುದು. ಸಮೋಶರಣ ಅದಕ್ಕಿಂತ ಬಹಳ ದೊಡ್ಡದು. ಇನ್ನು ಗಂಧಕೋಟಿ ಸಮೇತ ಅಲ್ಲಿಯೂ ಕೂಡ 12 ಸಭೆಗಳು ಇರ್ತವೆ. ಕೇವಲಿ ಸಾಮಾನ್ಯ ಕೇವಲಿಗಳಿಗೆ 12 ಸಭೆಗಳು. ಅದರೊಳಗೆ ಗಣಧರರು ಇದ್ದಿರ್ತಾರೆ, ದೇವತೆಗಳು ಇರ್ತಾರೆ. ಎಂಟು ನಾಲ್ಕು ಪ್ರಕಾರ ದೇವತೆಗಳು, ನಾಲ್ಕು ಪ್ರಕಾರ ದೇವಿಯರು, ಎಂಟು ಸಭೆಗಳು, ಮುನಿಗಳು ಇದ್ದಿರ್ತಾರೆ, ಶ್ರಾವಕರು ಇದ್ದಿರ್ತಾರೆ. ಆದರೆ ಸ್ವಲ್ಪ ಸಂಖ್ಯೆಯಲ್ಲಿ ಇರ್ತಾರಷ್ಟೆ. ಅವ್ರದ್ದು ಓಂಕಾರ ಧ್ವನಿ ಹೊರಡ್ತದೆ. ಕೇವಲ ಜ್ಞಾನಿಗಳು ಕೂಡ ಮಾತನಾಡ್ತಾರೆ, ಓಂಕಾರ ಧ್ವನಿಯನ್ನು ಹೊರಡಿಸ್ತಾರೆ, ಉಪದೇಶ ಕೊಡ್ತಾರೆ. ಅದನ್ನು ಕೂಡ ದೇವತೆಗಳು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಎಲ್ಲ ಸಮೋಶನದಲ್ಲಿದ್ದಂತೆ, ಆದರೆ ಚಿಕ್ಕ ಪ್ರಮಾಣದಲ್ಲಿ ವ್ಯವಸ್ಥೆ ಇರ್ತದೆ. ಮೂಕ ಕೇವಲಿಗಳಿಗೆ ಸಮೋಶನ ಇದು ಗಂಧಕೋಟಿ ರಚನೆ ಆಗ್ತದೆಯಲ್ಲ. ತೀರ್ಥಂಕರ್ ಯಾರು ಮೂಕ ಕೇವಲಿ ಆಗುಲ್ಲ. ತೀರ್ಥಂಕರ್ ನಿಯಮದಿಂದ ಉಪದೇಶ ಮಾಡ್ತಾರೆ ಎಲ್ಲರೂ, ಮೂಕ ಇರುಲ್ಲ. ಮೂಕ ಅಂತಂದ್ರೆ ಮೂಕಿದ್ದವ್ರು ದೀಕ್ಷಾ ತಗೋತಾರೆ ಹಿಂಗೂ ಅಲ್ಲ, ಚಲೋ ಇರ್ತಾರೋ ಆದ್ರೆ ಮೌನ ಇರ್ತಾರ ಅಷ್ಟೇ. ಮೂಕ ಕೇವಲಿ ಅಂತಂದ್ರೆ ಮೂಕರಿಗೂ ಕೇವಲ ಜ್ಞಾನ ಆಗ್ತದೆ ಏನಂತ ಅನ್ನವರು. ಮೂಕರಿಗೆ ದಿಗಂಬರ ದೀಕ್ಷೆಯನ್ನ ಕೊಡ್ಲಿಕ್ಕೆ ಹೇಳಿಲ್ಲ. ಮೂಕಿದ್ದವರಿಗೆ ದೀಕ್ಷಾ ತಗೊಳ್ಳಿಕ್ಕೆ ಬರಲ್ಲ. ಕೇವಲಿಗಳು ಮೂಕಿರಬಹುದು. ಮೂಕ ಅಂದ್ರೆ ಅಲ್ಲಿ ಏನರ್ಥ? ಮೌನ ಅಂತ. ಮೌನ ಇದ್ದಿರ್ತಾರೆ, ಉಪದೇಶ ಕೊಡೋಲ್ಲ. ಗಂಧಕೋಟಿ ರಚನೆ ಸಣ್ಣದು, ಸಮೋಶರಣದ ರಚನೆ ಬಹಳ ದೊಡ್ಡದು. ಈ ಗಂಧಕೋಟಿ ಕೇವಲಿಗಳು ಇವರು ಸ್ವತಂತ್ರ ರೂಪವಾಗಿ ವಿಹಾರನೂ ಮಾಡಬಹುದು. ಅನೇಕ ಜಾಗಗಳಲ್ಲಿ ಹೋಗಿ ಉಪದೇಶನೂ ಮಾಡಬಹುದು. ಅಲ್ಲಿ ಹಾ ಜನಗಳು ಕೇಳ್ತಾರೆ ಉಪದೇಶ, ದೇವತೆಗಳು ಇದ್ದಿರ್ತಾರೆ ಕೇಳಲಿಕ್ಕೆ. ದೇವತೆಗಳಿಗೆ ಬಹಳ ಅನುಕೂಲತೆ ಇದೆ, ಎಲ್ಲಿ ಬೇಕಾ ಅಲ್ಲಿ ಹೋಗಬಹುದು. ಎರಡೂವರೆ ದ್ವೀಪದಲ್ಲಿ ವಿಕ್ರಿಯಾರಿದ್ದಿಯಿಂದ ವಿಕ್ರಿಯಾ ಮಾಡಿಕೊಂಡು ಶರೀರ ವಿಕ್ರಿಯಾ ಮಾಡಿಕೊಂಡು ಹೋಗಬಹುದು, ಉಪದೇಶ ಕೇಳಬಹುದು. ಬೇಕಾದಲ್ಲಿ ಬೇಕಾದ್ರೆ ತೀರ್ಥಂಕರ ಕಡೆ ಹೋಗಬಹುದು, ಬೇಕಾದ್ರೆ ಸಾಮಾನ್ಯ ಕೇವಲಿಗಳ ಕಡೆ ಹೋಗಬಹುದು. ನಾನಾ ಜಾಗದಲ್ಲಿ ಹೋಗಿ ನಾನಾ ಪ್ರಕಾರದ ಆನಂದವನ್ನು ಪಡೆಯಬಹುದು. ದೇವತೆಗಳು ನರಕದೊಳಗೆ ಯಾರಾದರೂ ಪೂರ್ವ ಸಂಬಂಧಿಕರು ಇದ್ರು ಅಂತಂದ್ರೆ, ಪೂರ್ವ ಸಂಬಂಧ ಏನು ಇತ್ತು, ಪೂರ್ವ ಬೌದ್ಧ, ಆಮೇಲೆ ಆ ಜೀವ ನರಕದೊಳಗೆ ಹೋಗಿ ಹುಟ್ಟಿತ್ತು ಅಂತಂದ್ರೆ ಹೋಗಬಹುದು. ಉಪದೇಶ ಕೊಡುವ ಉದ್ದೇಶದಿಂದ, ಉಪಕಾರ ಮಾಡುವ ಉದ್ದೇಶದಿಂದ ದೇವತೆಗಳು ಹೋಗಬಹುದು. ಆದರೆ ಎಲ್ಲಾ ನರಕಗಳಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಮೂರನೇ ನರಕದವರೆಗೆ ಹೋಗಿ ಉಪದೇಶ ಮಾಡಬಹುದು. ನಾಲ್ಕನೇ ನರಕದಕ್ಕಿಂತ ಕೆಳಗಡೆಗೆ ದೇವತೆಗಳ ಗಮನ ಇಲ್ಲ. ಮೂರನೇ ನರಕದವರೆಗೆ, ನಾಲ್ಕರಿಂದ ಮುಂದೆ ಇಲ್ಲ, ಹೋಗಲ್ಲ. ಇದು ಕಾಣೋದು ಬಂದಾಯ್ತು. ಚತುರ್ಮುಖ, ಹಿಂಸೆಯ ಅಭಾವ, ಆಮೇಲೆ ಉಪಸರ್ಗದ ಅಭಾವ, ಆಮೇಲೆ ಕವಲಾಹಾರವಿಲ್ಲದಿರುವುದು. ಕೇವಲಿ ಭಗವಂತರಿಗೆ ಕವಲಾಹಾರವಿಲ್ಲ. ದಿಗಂಬರ ಜೈನ ಶಾಸ್ತ್ರದ ಅನುಸಾರವಾಗಿ ಕವಲಾಹಾರ ಇಲ್ಲ, ಶ್ವೇತಾಂಬರ ಶಾಸ್ತ್ರದ ಅನುಸಾರವಾಗಿ ಕವಲಾಹಾರ ಇದೆ. ಅಷ್ಟೇ ಅಲ್ಲ, ಆಮಿಷ ಆಹಾರವೂ ಇದೆ. ಆಮಿಷ ಆಮಿಷ ಗೊತ್ತಿಲ್ಲ, ಮಾಂಸ ಬರೆದಿದ್ದಾರೆ ಅವರು ಶಾಸ್ತ್ರದಲ್ಲಿ. ರತ್ನಗಡ ಶ್ರಾವಕಾಚಾರ ಓದ್ರಿ, ಅದರೊಳಗೆ ಐತ್ ನೋಡ್ರಿ, ದೊಡ್ಡ ಟೀಕಾ, ದೊಡ್ಡ ಗ್ರಂಥದೊಳಗೆ ಅವರ ಕಥೆ. ಪ್ರಥಮಾನುಯೋಗ ಗ್ರಂಥದಲ್ಲಿ ಮಹಾವೀರ ಭಗವಂತರಿಗೆ ರೋಗ ಆಯ್ತಂತ, ಸಮೋಶನದೊಳಗಿದ್ದಾಗ ರೋಗ ಆಯ್ತಂತ. ಆಮೇಲೆ ಆ ರೋಗಕ್ಕೆ ಯಾವುದೋ ಒಂದು ಮಾಂಸ ಬೇಕಾಯ್ತು, ಆ ಪ್ರಾಣಿ ಮಾಂಸ ತಂದ ಕೊಟ್ಟ ನಂತರ ಸರಿಯಾಯಿತು. ಏನ್ ಬೇಕಾದೆಲ್ಲ ಬರ್ತಿದ್ದಾರೆ, ಏನ್ ಮಾಡೋದು. ಬಹಳ ಮಿಥ್ಯಾ ಕಥನಾಗಿದೆ, ಬಹಳ ವಿಚಿತ್ರ ಎಲ್ಲ, ತಲೆ ಕೆಟ್ಟು ಧರ್ಮದ ವಿಷಯಗಳನ್ನೆಲ್ಲ ಬರಿತಾ ಹೋಗಿದ್ದಾರೆ. ಕೌಲಾಹಾರವಿಲ್ಲ. ತೀರ್ಥಂಕರಿಗೆ ಯಾವ ಆಹಾರ? ನೋಕರ್ಮ ಆಹಾರ. ಶರೀರದ ಸ್ಥಿರತೆಗಾಗಿ ಬಾಹ್ಯ ಪುದ್ಗಲ್ ಪರಮಾಣುಗಳನ್ನು ಸಂಪೂರ್ಣ ಶರೀರದಿಂದ ಗ್ರಹಣೆ ಮಾಡ್ತಾರೆ, ಆಹಾರ ಮಾಡಲ್ಲ, ಗ್ರಹಣೆ ಮಾಡ್ತಾರೆ. ಇದು ನೋಕರ್ಮ ಆಹಾರ. ನೋಕರ್ಮ ಅಂದರೆ ಬಾಹ್ಯ ಪುದ್ಗಲ್ ಪರಮಾಣುಗಳನ್ನು ಗ್ರಹಣೆ ಮಾಡುವುದಕ್ಕೆ ನೋಕರ್ಮ ಆಹಾರ ಅಂತಾರೆ. ಎಲ್ಲಾ ವಿದ್ಯೆಗಳ ಸ್ವಾಮಿತ್ವ. ಎಷ್ಟು ಪ್ರಕಾರದ ವಿದ್ಯೆಗಳು? 500 ಮಹಾವಿದ್ಯೆ, 700 ಲಘುವಿದ್ಯೆ, ಈ ತರ ಏನು ಹೇಳ್ತಾರಲ್ಲ, ಎಲ್ಲಾ ಪ್ರಕಾರದ ವಿದ್ಯೆಗಳನ್ನು ಅವರು ತಿಳಿದವರಾಗಿರ್ತಾರೆ. ಆದರೆ ಆ ವಿದ್ಯೆಗಳ ಮೇಲೆ ಮೋಹ ಅನ್ನತಕ್ಕಂಥದ್ದು ಇರಲ್ಲ, ಅವುಗಳನ್ನು ಬಳಸಿಕೊಳ್ಳಲ್ಲ, ಅವುಗಳನ್ನು ಉಪಯೋಗಿಸಿಕೊಳ್ಳಲ್ಲ, ಅವುಗಳ ಬಗ್ಗೆ ಆಸಕ್ತಿಯನ್ನು ತಾಳಿದವರಾಗಿರಲ್ಲ. ಈ ವಿದ್ಯೆಗಳೆಲ್ಲ ಪರಿಗ್ರಹ, ಅವುಗಳನ್ನು ತ್ಯಾಗ ಮಾಡಿದವರಾಗಿರ್ತಾರೆ. ಅವೆಲ್ಲ ಇದ್ದರೂ ಕೂಡ ಅವುಗಳ ಉಪಯೋಗ ಮಾಡಲ್ಲ. ಮತ್ತು ಎಷ್ಟು ಜ್ಞಾನಿದ್ರೂ ಅಲ್ಲಿ ನಾನು ಜ್ಞಾನಿ ಅಂತಕ್ಕಂಥದ್ದು ಅಹಂಭಾವ ಇಲ್ಲ. ಯಾಕಿಲ್ಲ ಅಹಂಭಾವ? ಮಾನಕಶ ಮೋಹಿನಿ ಕರ್ಮವನ್ನೇ ಗೆದ್ದಿದ್ದಾರೆ ಅಂದಮೇಲೆ ಮಾನ ಎಲ್ಲಿ ಅದು ಬರುವುದು? ಮೋಹನೀಯ ಕರ್ಮ ಯುದ್ಧ ಮಾನ ಅಹಂಕಾರ ಘಮಂಡ ಬರಬಾರದು. ಇದು ಮಹತ್ವ. ಅದು ಎಷ್ಟು ದೊಡ್ಡ ಜ್ಞಾನ ಇದೆ, ಅಷ್ಟು ದೊಡ್ಡ ಜ್ಞಾನ ಇದ್ದು ಅವರು ನಾನು ದೊಡ್ಡ ಜ್ಞಾನಿ ಅಂತ ಅನ್ನುಲ್ಲ. ಮೇಲೆ ನಮ್ಮ ಹತ್ರ ಒಂದಿಟ್ಟು ಜ್ಞಾನ ಇದ್ರು ಕೂಡ ನಾನು ದೊಡ್ಡ ಜ್ಞಾನಿ ಅಂತ ಅನ್ನೋದು ಹೊಸತನ ಇದೆಯಲ್ಲ. ಈ ಹುಚ್ಚು ಹೋದಾಗ ಕೇವಲ ಜ್ಞಾನ ಆಗ್ತದೆ. ಸ್ವಲ್ಪ ಧನ ಹೆಚ್ಚಾಯಿತು ನಾನು ಧನಿ, ಜ್ಞಾನ ಹೆಚ್ಚಾಯಿತು ನಾನು ಜ್ಞಾನಿ, ಮಂತ್ರತಂತ್ರಗಳನ್ನು ಮಾಡಲಿಕ್ಕೆ ಬಂತು ನಾನು ಮಂತ್ರವಾದಿ, ಜ್ಯೋತಿಷ್ವಾದಿ, ಎಲ್ಲ ಬಲ್ಲವನು, ಈ ತರದ ಅಭಿಮಾನ ಬರ್ತದೆ. ಇದು ಅಜ್ಞಾನ. ಅಜ್ಞಾನಿ ಜೀವಿಗೆ ಅಷ್ಟೇ ಅಭಿಮಾನ ಬರುವುದು, ಜ್ಞಾನಿ ಜೀವಿಗಳಿಗೆ ಯಾವುದೇ ಪ್ರಕಾರದ ಅಜ್ಞಾನ ಇಲ್ಲ. ವೀತರಾಗಿ ಮುನಿಗಳಿಗೆ, ವೀತರಾಗಿ ಭಗವಂತರಿಗೆ, ಯಾವುದೇ ವಸ್ತುವನ್ನು ಕುರಿತು ಅಭಿಮಾನ ಘಮಂಡ ಅಂತಕ್ಕಂಥದ್ದು ಉತ್ಪನ್ನ ಆಗುವುದೇ ಇಲ್ಲ. ಯಾಕೆಂದರೆ ಇವರೂ ವೀತರಾಗಿಗಳು, ಅವರೂ ವೀತರಾಗಿಗಳು. ಇವರಿಗೆ ಮೋಹಿನಿ ಕರ್ಮದ ಉದಯ ಇದ್ದು ಇವರು ಮಾಡಲ್ಲ ಅಭಿಮಾನವನ್ನು. ಅವರು ನಾಶ ಮಾಡಿದ್ದಾರೆ, ಆದ್ದರಿಂದ ಅವರಿಗಂತೂ ಅಭಿಮಾನ ಇಲ್ಲವೇ ಇಲ್ಲ. ಯಾವುದು ವಸ್ತುವಿನ ಬಗ್ಗೆ ಅಭಿಮಾನ ಬರಬಾರದು. ನಾನು, ನಂದು, ನಂದು, ನಂದು. ನಾನು, ನಂದು, ನಂದು ಎಂದು ಅಂದು ಆತ್ಮ ಎಷ್ಟು ಸಲ ದುರ್ಗತಿಗೆ ಹೋಗಿದ್ದಾನೆ. ಮೋಹಿನಿ ಕರ್ಮದ ಕಾರಣದಿಂದ ಎಷ್ಟೋ ಸಲ ದುರ್ಗತಿಯನ್ನು ಪಡೆದಿದ್ದಾನೆ. ಕೌಲಾಹಾರವಿಲ್ಲ, ಎಲ್ಲ ವಿದ್ಯೆಗಳ ಸ್ವಾಮಿತ್ವವಿದೆ ಇದ್ದರೂ ಕೂಡ ಅದರಲ್ಲಿ ರಾಗಭಾವವಿಲ್ಲ. ಉಗುರು ಕೂದಲುಗಳು ಬೆಳೆಯದಿರುವುದು ಕೇವಲ ಜ್ಞಾನ ಆದ ನಂತರ ಉಗುರುಗಳು ಮತ್ತು ಕೂದಲುಗಳು ಬೆಳೆಯುವುದೇ ಇಲ್ಲ. ಎಷ್ಟಿವೆ ಅಷ್ಟೇ ತಟಸ್ಥಾಗಿರ್ತವೆ, ಸುಂದರವಾಗಿರ್ತವೆ, ತಟಸ್ಥಿರ್ತವೆ, ಬೆಳೆಯಿಲ್ಲ, ಹೆಚ್ಚಾಗೋಲ್ಲ. ಬೆಳೆದು ಅಂತಂದ್ರೆ ಮತ್ತೆ ನಯನ್ ಕಟ್ಟರೆ ಎಲ್ಲಿ ತರುವುದನ್ನ ನೀಲ್ ಕಟ್ಟರ್ ಅಂತಿರಲ್ಲ, ಕಟ್ ಮಾಡುವುದು ಯಾರು, ಮಟನ್ ಮಾಡವ್ರು ಯಾರು, ಅಲ್ಲಿ ಹೋಗಿ ಅವರು ಕಟ್ ಮಾಡೋರಲ್ಲ. ಕಣ್ಣಿನ ರೆಪ್ಪೆಗಳು ಮುಚ್ಚದಿರುವುದು ಕೇವಲ ಜ್ಞಾನ ಆದ ನಂತರ ಇದೊಂದು ವೈಶಿಷ್ಟ್ಯ. ಕಣ್ಣಿನ ರೆಪ್ಪೆಗಳು ಮುಚ್ಚುವುದೇ ಇಲ್ಲ. ನಾಶಿಕಾ ದೃಷ್ಟಿ, ಭಗವಂತರ ಪ್ರತಿಮಾ ಇರ್ತದೆಯಲ್ಲ, ಮೂರ್ತಿ, ಮೂರ್ತಿ ಹಾಗೆ ಕಣ್ಣುಗಳು ಮುಚ್ಚುವುದು ಇಲ್ಲ, ತೆರೆಯದು ಇಲ್ಲ. ಅವುಗಳಲ್ಲಿ ಏನು ಆಕ್ಷನ್ ಇಲ್ಲ. ಶರೀರದಲ್ಲಿ, ಸಂಪೂರ್ಣ ಶರೀರದಲ್ಲಿ ಆಕ್ಷನ್ ಇದೆ. ನಡೆಯುವಾಗ, ವಿಹಾರ ಮಾಡುವಾಗ ಅವರ ಪ್ರವೃತ್ತಿ ಕಂಡು ಬರುತ್ತದೆ. ಆದರೆ ಕಣ್ಣಿನ ರೆಪ್ಪೆಗಳನ್ನು ನೋಡಿತು ಅಂತಂದ್ರೆ ಅವು ಮುಚ್ಚುವುದೇ ಇಲ್ಲ. ಇಂಥ ಒಂದು ಸ್ಥಿತಿ ಯಾರಲ್ಲಾದರೂ ಇದೆ? ಇದೆ, ಇದೆ ಒಬ್ಬರಲ್ಲಿ. ಸಣ್ಣ ಮಕ್ಕಳ ಕಣ್ಣನ್ನು ನೋಡ್ರಿ ನೀವು, ಮುಚ್ಚಲವು. ನೀವು ಅದನ್ನು ನೋಡ್ತೀರಿ, ಅದು ನಿಮ್ಮನ್ನು ನೋಡ್ತಿರ್ತದೆ. ಯಾರು ಮೊದಲು ಮುಚ್ತಾರ ನೋಡು. ದೊಡ್ಡವ್ರದ್ದು ಮುಚ್ತೀವಿ ಜಲ್ದಿ, ಸಣ್ಣ ಹುಡುಗರು ಕಣ್ಣು ಮುಚ್ಚಂಗಿಲ್ಲ. ಅದಕ್ಕಂತ ಭಗವಂತ ಅಂದಿದ್ದಾರೆ ಅವಕ್ಕೆ, ಬಚ್ಚೆ ಮಣಕೆ ಸಚ್ಚೆ ಏನು ಭಗವಂತ ಅಂತ ಕರೆದಾರಲ್ಲ ಅತ್ರಾಗ ಹಾಡಿನಾಗ. ಮಕ್ಕಳ ರೂಪ ಅಂತಂದ್ರೆ ಭಗವಂತನ ರೂಪ. ಕಣ್ಣಿನ ಅಪೇಕ್ಷೆಯಿಂದ ಭಗವಂತ, ವಿಚಾರದೃಷ್ಟಿಯಿಂದಲೂ ಭಗವಂತ, ಯಾವುದೋ ರಾಗದ್ವೇಷ ಇಲ್ಲ. ಹಾ, ಪಾಪ ಇರಲ್ಲ ಮನುಷ್ಯನೊಳಗೆ, ಯಾವುದೂ ಪಾಪ ಇಲ್ಲ. ಹತ್ತನೇದು, ಇನ್ನು ಒಂದಿದೆ, ಎಷ್ಟಿದಾವ ಇವ? ಹತ್ತಿದವಲ್ಲ. ಶರೀರದ ನೆರಳು ಬೀಳದಿರುವುದು, ಭಗವಂತರ ಶರೀರ ನೆರಳು ಬೀಳುವುದೇ ಇಲ್ಲ. ಲೈಟ್ ಇದ್ದಾಗೆ, ಟ್ಯೂಬ್ ಲೈಟ್ ಇದ್ದಾಗೆ, ಟ್ಯೂಬ್ ಲೈಟ್ ನೆರಳು ಇರ್ತದೇನು? ಹಾಗೆ ಶರೀರ ಪ್ರಕಾಶ ಸಹಿತವಾಗಿರುವ ಕಾರಣ ಅವರ ಶರೀರದ ನೆರಳು ಬೀಳಲ್ಲ. ಎಲ್ಲಾ ವಸ್ತುಗಳಿಗಿಂತ ಅವರ ಶರೀರದ ಪ್ರಕಾಶವೇ ಹೆಚ್ಚಲ್ಲ, ನೆರಳೆಲ್ಲಿದ್ದು ಬೀಳೋದು? ಯಾವ ವಸ್ತು ಪ್ರಕಾಶರಹಿತಿದೆ ಅದು ಪ್ರಕಾಶ ಸಹಿತ ವಸ್ತುವಿನ ಕಾರಣದಿಂದ ನೆರಳು ಬೀಳುತ್ತದೆ. ಭಗವಂತರ ಶರೀರದ ನೆರಳಿಲ್ಲ, ದೇವತೆಗಳ ಶರೀರಕ್ಕೂ ನೆರಳಿಲ್ಲ ಅಂತ ಹೇಳ್ತಾರೆ. ದೇವತೆಗಳು ಅವ್ರದ್ದು ಶರೀರ ಹೊಳಪಿರುತ್ತದೆ ಅಲ್ಲ, ಪ್ರಕಾಶಮಾನ ಇರುತ್ತೆ, ನೆರಳು ಬೀಳಲ್ಲ. ಇವು ಕೇವಲ ಜ್ಞಾನದ 10 ಅತಿಶಯಗಳು. ಏನೂ ಕಾಣ್ತಾ ಇಲ್ಲ, 4:30 ಆಯಿತು, ಸಾಕಷ್ಟೇ.